ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ಬದುಕೆನ್ನ ಬರುಡಾಗಿದೆ, ಚಿಂತೆಯಲ್ಲಿ ಚಿತೆಯಾಗಿದೆ. ಬದುಕೆನ್ನ ಬರುಡಾಗಿದೆ, ಚಿಂತೆಯಲ್ಲಿ ಚಿತೆಯಾಗಿದೆ. ದೇವಾದಿ ದೇವ ಜೀವಾಕ್ಯೆಯನ್ನ ಕೃಪೆಯನ್ನ ನೀ ಕರುಣಿಸು. ಜೀವಕ್ಕೆಯನ್ನ ಕೃಪೆಯನ್ನ ನೀ ಕರುಣಿಸು. ಬದುಕೆನ್ನ ಬರುಡಾಗಿದೆ, ಚಿಂತೆಯಲ್ಲಿ ಚಿತೆಯಾಗಿದೆ. ಕಂಡೆ ಮುಗಿಲೇರಿ ನಿಂತೆ ನಿನ್ನನ್ನೇ ನಾ ಹುಡುಕಿದೆ. ಕಷ್ಟದಲ್ಲಿ ಬೆಂದೆ ಪಾಪದಲ್ಲಿ ಮೆರೆದೆ ನಿನ್ನಿಂದ ನಾ ದೂರಾದೆ. ಕನಸೊಂದ ಕಂಡೆ ಮುಗಿಲೇರಿ ನಿಂತೆ ನಿನ್ನನ್ನೇ ನಾ ಹುಡುಕಿದೆ. ಅಭಯವ ನೀಡಿ ಕರುಣೆಯ ತೋರಿ ಕೈ ಹಿಡಿದು ನೀ ನಡೆಸಯ್ಯ. ಅಭಯವ ನೀಡಿ ಕರುಣೆಯ ತೋರಿ ಕೈ ಹಿಡಿದು ನೀ ನಡೆಸಯ್ಯ. ಕೈ ಹಿಡಿದು ನೀ ನಡೆಸಯ್ಯ. ಕೈ ಹಿಡಿದು ನೀ ನಡೆಸಯ್ಯ. ಬದುಕೆನ್ನ ಬರುಡಾಗಿದೆ, ಚಿಂತೆಯಲ್ಲಿ ಚಿತೆಯಾಗಿದೆ. ಆಶೆಗಳಿಗೆ ಒಳಗಾಗಿ ಸೋತು ಹೋದೆ. ಲೋಕದ ಕಡೆಗೆ ಮುಖ ಮಾಡಿದೇನ ನಿನ್ ಕೃಪೆಯ ಕಳೆದುಕೊಂಡೆ. ಲೋಕದ ಆಶೆ ಅತಿಯಾಶೆಗಳಿಗೆ ಒಳಗಾಗಿ ಸೋತು ಹೋದೆ. ಕರುಣಾಮೂರ್ತಿಯೇ ಪರಿಶುದ್ಧ ಆತ್ಮನೆ ಆಧರಿಸಿ ನೀ ನಡೆಸಯ್ಯ. ಕರುಣಾಮೂರ್ತಿಯೇ ಪರಿಶುದ್ಧ ಆತ್ಮನೆ ಆಧರಿಸಿ ನೀ ನಡೆಸಯ್ಯ. ಆಧರಿಸಿ ನೀ ನಡೆಸಯ್ಯ. ಆಧರಿಸಿ ನೀ ನಡೆಸಯ್ಯ. ಬದುಕೆನ್ನ ಬರುಡಾಗಿದೆ.
ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಶರೀರದ ಆಸೆ. ಆತ್ಮೀಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ಹೀಗೆ ತಿಳಿಸುವಂತಿದ್ದಾಗಿದೆ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 2:16 ಲೋಕದಲ್ಲಿರುವ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕುಬಾಳಿನ ಡಂಬ, ಈ ಮೊದಲಾದವುಗಳು ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತಿದ್ದಾಗಿದೆ. ಈ ಒಂದು ವಾಕ್ಯವನ್ನು ಈ ದಿನದಲ್ಲಿ ನಾವು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ನಾವು ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಅಪ್ಪ, ಈ ಒಂದು ಸಮಯದಲ್ಲಿ ನಿನ್ನ ಮಕ್ಕಳಾಗಿ ನಿನ್ನ ಸನ್ನಿಧಾನದಲ್ಲಿ ಬಂದು ನಿನ್ನ ವಾಕ್ಯವನ್ನು ನಾವು ಧ್ಯಾನಿಸಲು ಹೋಗುವಂತೆಯವರಾಗಿದ್ದೇವೆ. ಹೌದು ಸ್ವಾಮಿ, ನಮ್ಮ ಸ್ವಂತ ಬಲ ಜ್ಞಾನದಿಂದ ನಿನ್ನ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ, ಕಲಿಯಲು ಸಾಧ್ಯವಿಲ್ಲ. ನಮಗೆ ನಿನ್ನ ಪರಿಶುದ್ಧಾತ್ಮನ ಮಾರ್ಗದರ್ಶನ ಬೇಕು, ನಿನ್ನ ಕೃಪೆ ಬೇಕು ಸ್ವಾಮಿ. ಹೌದು ದೇವ, ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಕೇಳುವಂತಹ ನಿನ್ನ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಅವರು ಯಾವ ಮನಭಾರದಿಂದ, ಯಾವ ನೋವಿನಿಂದ, ಯಾವ ಕಷ್ಟದಿಂದ ಕುಳಿತು ಅಥವಾ ಈ ಒಂದು ವಾಕ್ಯವನ್ನು ಕೇಳುವಂಥವರಾಗಿದ್ದಾರೋ ನಮಗೆ ಗೊತ್ತಿಲ್ಲ ಸ್ವಾಮಿ. ಆದರೆ ನೀನು ರಾಜ, ಅವರ ಹೃದಯವನ್ನು ಹರಿದಿರ್ತಕ್ಕಂಥ ದೇವರು, ಅವರ ಹೃದಯವನ್ನು ಬಲ್ಲಾದ ದೇವರು ಸ್ವಾಮಿ. ಈ ಒಂದು ದಿನದ ಸಂದೇಶದ ಮೂಲಕವಾಗಿ ನೀನು ಅವರ ಸಂಗಡ ಮಾತನಾಡು. ಸೈತಾನನು ಯಾವ ರೀತಿಯಲ್ಲಿ ಶೋಧಿಸಲು ಬರತಕ್ಕಂಥವನಾಗಿದ್ದಾನೆ, ನಾವು ಯಾವ ರೀತಿಯಲ್ಲಿ ಜಯಿಸಬೇಕು ಎನ್ನುವಂತಹ ಅರಿವನ್ನು ಅವರಿಗೆ ನೀನು ಹುಟ್ಟು ಹಾಕುವುದರ ಮೂಲಕವಾಗಿ ಪರಲೋಕ ರಾಜ್ಯಕ್ಕೆ ತಮ್ಮನ್ನು ತಾವು ತಯಾರಿ ಮಾಡಿಕೊಳ್ಳಲು ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಹೌದು ಪ್ರಿಯ ಕೇಳುಗರೆ, ಇಲ್ಲಿ ದೇವರ ವಾಕ್ಯ ತಿಳಿಸುವಂತಿದ್ದಾಗಿದೆ. ಶರೀರದ ಆಸೆ. ಶರೀರದ ಆಸೆ ಅಂದರೆ ಏನು ಎಂಬುದಾಗಿ ನಾವು ನೋಡಬೇಕಾದರೆ, ಸೈತಾನನು ಈ ಲೋಕದ ವಸ್ತುಗಳನ್ನು ತೋರಿಸುವುದರ ಮೂಲಕವಾಗಿ ನಮ್ಮನ್ನು ಶರೀರದ ಆಸೆಗೆ ಒಳಪಡಿಸಿ ಶೋಧಿಸುವಂತೆವನಾಗಿದ್ದಾನೆ. ಹಾಗಾದರೆ ಯಾವ ರೀತಿಯಲ್ಲೆಲ್ಲ ದೇವರು ಆದಾಮನನ್ನು ಆ ಒಂದು ಏದೆನ್ ತೋಟದಲ್ಲಿ ಇಟ್ಟಂಥ ಸಂದರ್ಭದಲ್ಲಿ ಸೈತಾನ ಹೇಗೆ ಶೋಧಿಸಿದನು? ನಂತರ ಯೇಸು ಸ್ವಾಮಿ ಈ ಲೋಕಕ್ಕೆ ಮನುಷ್ಯನಾಗಿ ಬಂದಾಗ 40 ಉಪವಾಸವಿದ್ದು ಅರಣ್ಯದಿಂದ ಹೊರಬಂದಾಗ ಅವನು ಯಾವ ರೀತಿಯಲ್ಲಿ ಶೋಧಿಸಿದನು ಎಂಬುವಂತಹ ವಿಚಾರಗಳನ್ನು ನಾವು ಗಮನಿಸುವುದಾದರೆ, ಪ್ರಿಯ ಕೇಳುಗರೆ, ಈ ಒಂದು ಶರೀರದ ಆಸೆ, ಈ ಶರೀರದ ಆಸೆಯ ಮೂಲಕವಾಗಿಯೇ ಆತನು ಮೊದಲ ಆದಾಮನಾದಂತಹ ಆದಾಮನನ್ನು ಸೋರಿಸಿದನು. ನಂತರ ಎರಡನೇ ಆದಾಮನಾದಂತಹ ಯೇಸು ಸ್ವಾಮಿಯನ್ನು ಸಹ ಈ ಒಂದು ಶರೀರದ ಆಸೆಗೆ ಒಳಪಡಿಸಿ ಶೋಧಿಸಿದನು. ಅದಕ್ಕೋಸ್ಕರವೇ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ, ಇವು ಲೋಕದಿಂದ ಬರತಕ್ಕಂಥವಾಗಿವೆ ಎಂಬುದಾಗಿ. ಆದರೆ ಈ ದಿನದಲ್ಲಿ ನಾವು ಶರೀರದ ಆಸೆಯ ಬಗ್ಗೆ ಕಲೀಲಿಕ್ಕೆ ಹೋಗ್ತಕ್ಕಂಥವರಾಗಿದ್ದೇವೆ. ಅಂದರೆ ಶರೀರದ ಆಸೆಯಿಂದ ಸೈತಾನನು ಹೇಗೆ ನಮ್ಮನ್ನು ಬಲಹೀನ ಮಾಡಿದ್ದಾನೆ ಅನ್ನುವಂಥದ್ದನ್ನು ಬಹಳ ಮುಖ್ಯವಾಗಿ ಕೊನೆ ಕಾಲದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದಂತಹ ವಿಚಾರ. ವಿಶೇಷವಾಗಿ ಶರೀರದ ಆಸೆ ಅಂತ ಹೇಳಬೇಕಾದರೆ ಅದು ಆಹಾರ ಭೋಜನವನ್ನು ಭುಜಿಸುವಂತಹ ವಿಚಾರದಲ್ಲಿರಬಹುದು, ಅಥವಾ ಈ ಲೋಕದ ವಸ್ತುಗಳನ್ನು ನಾವು ಗ್ರಹಿಸಿಕೊಂಡು ಅದು ನನಗೆ ಬೇಕು ಅನ್ನುವಂತಹ ಆಸೆಯಿಂದ ಹಂಬಲಿಸುವಂತಹ ವಿಚಾರಗಳಾಗಿರ್ಬೋದು. ಇಂತಹ ಅನೇಕ ಕಾರ್ಯಗಳು ಇವತ್ತು ಮನುಷ್ಯರನ್ನು ಬಂಧನದಲ್ಲಿ ಇಟ್ಟುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಈ ಆಸೆಗಳಿಗೆ ಮನುಷ್ಯ ಒಳಗಾಗಿ ದೇವರನ್ನು ಬಿಟ್ಟು ಹೋಗಿರುವಂಥದ್ದನ್ನು ನಾವು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ನೋಡುವಂಥವರಾಗಿದ್ದೇವೆ. ಅದಕ್ಕೋಸ್ಕರವೇ ದೇವರು ಹೇಳುವಂಥವರಾಗಿದ್ದಾರೆ, ಈ ಶರೀರದ ಆಸೆ ಇದು ಲೋಕದಿಂದ ಬಂದಿರತಕ್ಕಂಥದ್ದು, ಇದು ಲೋಕದ ಆಸೆ, ಇದನ್ನು ನಾವು ಜಯಿಸಬೇಕು. ಇದನ್ನು ಜಯಿಸಿದರೆ ಈ ಲೋಕದಲ್ಲಿ ನಾವು ಎಲ್ಲವನ್ನ ಜಯಿಸಿದ ರೀತಿ. ಅದಕ್ಕೋಸ್ಕರವೇ ದೇವರು ನಮ್ಮನ್ನು ಕರೆಯುವಂಥವನಾಗಿದ್ದಾನೆ ಈ ಒಂದು ಕೊನೆಯ ದಿನಗಳಲ್ಲಿ. ಆದ್ದರಿಂದ ಶರೀರದ ಆಸೆ ಅಂದರೆ ಏನು ಎಂಬುದಾಗಿ ನಾವು ಗಮನಿಸಬೇಕಾದರೆ ಒಬ್ಬರು ಈ ರೀತಿಯಾಗಿ ಹೇಳುವಂಥವರಾಗಿದ್ದಾರೆ. ಒಬ್ಬ ವ್ಯಕ್ತಿ ತನ್ನ ಶರೀರದ ಆಸೆಗಳನ್ನು ತೃಪ್ತಿಪಡಿಸಿದರೆ ಆತನು ಬೇರೆ ಎಲ್ಲ ವಿಷಯಗಳಲ್ಲಿಯೂ ಸಹ ತೃಪ್ತಿವಂತನಾಗ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ, ನಾವು ಈ ಶರೀರವನ್ನು ಈ ಪ್ರಪಂಚದಲ್ಲಿ ಇರತಕ್ಕಂಥ ವಸ್ತುಗಳ ಮೂಲಕವಾಗಿ ತೃಪ್ತಿಪಡಿಸಿದರೆ ಎಲ್ಲವನ್ನ ಸಹ ತೃಪ್ತಿಪಡಿಸಿದ ರೀತಿಯಲ್ಲಿ, ಹಾಗಾಗಿ ಶರೀರದ ಆಸೆ ನಮ್ಮ ಜೀವಿತದಲ್ಲಿ ಸೈತಾನ ತೆಗೆದುಕೊಂಡು ಬರತಕ್ಕಂತಹ ಅತ್ಯಂತ ದೊಡ್ಡ ಶೋಧನೆ ಆಗಿದೆ. ಇದನ್ನು ಆದಾಮನ ಜೀವಿತದಲ್ಲಿಯೂ ಸಹ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇದನ್ನು ನಾವು ಯೇಸು ಸ್ವಾಮಿಯ ಜೀವಿತದಲ್ಲೂ ನೋಡ್ತಕ್ಕಂಥವರಾಗಿದ್ದೇವೆ. ಈ ಶರೀರದ ಆಸೆಯ ಮೂಲಕವಾಗಿಯೇ ನಮ್ಮ ಪಿತೃಗಳನ್ನು ಸಹ ಸೈತಾನನು ಬಲಹೀನ ಮಾಡಿ ಅವರನ್ನು ತನ್ನ ವಶಕ್ಕೆ ಪಡೆದುಕೊಂಡನು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಅನೇಕರು ಸತ್ಯವೇದದಲ್ಲಿ ಈ ಶರೀರದ ಆಸೆಗೆ ಒಳಗಾಗಿ ಸೋತು ಹೋಗಿರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ದೇವರ ವಾಕ್ಯದಲ್ಲಿ ಪೌಲನು ಈ ಒಂದು ಕಾರಣಕ್ಕೋಸ್ಕರೇ ಆತನು ಈ ರೀತಿಯಾಗಿ ಹೇಳುವಂಥವನಾಗಿದ್ದಾನೆ. ಗಲಾತಿಯದವರಿಗೆ ಬರೆದ ಪತ್ರಿಕೆ 5:16-17 ಗಮನಿಸುವುದಾದರೆ ಅಲ್ಲಿ ಪೌಲನು ಈ ರೀತಿಯಾಗಿ ತಿಳಿಸುವಂಥವನಾಗಿದ್ದಾನೆ. ನಾನು ಹೇಳುವುದೇನೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಹೌದು ಪ್ರಿಯ ಕೇಳುಗರೆ, ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ನಾವು ಪರಿಶುದ್ಧಾತ್ಮನನ್ನು ಅನುಸರಿಸಿ ಆತ್ಮನು ನಮ್ಮಲ್ಲಿ ಇದ್ದರೆ ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನಾವು ನೆರವೇರಿಸುವುದಿಲ್ಲ. ಈ ಶರೀರವನ್ನು ತೃಪ್ತಿಪಡಿಸುವಂತಹ ಅನೇಕ ಕಾರ್ಯಗಳು ಇವತ್ತು ಸೈತಾನ ನಮ್ಮನ್ನು ಅದರ ಮೂಲಕವಾಗಿ ಶೋಧಿಸಿ ಕೈಬೀಸಿ ಕರೆಯುವಂಥವಾಗಿದೆ. ನಾವು ನೋಡ್ತಕ್ಕಂತಹ ನೋಟಗಳು, ಇದು ನನಗೆ ಬೇಕು, ನನ್ನ ಶರೀರ ಇದರಿಂದ ತೃಪ್ತಿ ಪಡ್ತಕ್ಕಂಥದ್ದಾಗಿದೆ, ಇದರ ಮೂಲಕವಾಗಿ ನನ್ನನ್ನು ನಾನು ತೃಪ್ತಿಪಡಿಸಿಕೊಳ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ಅನೇಕರು ಹಂಬಲಿಸ್ತಕ್ಕಂಥವರಾಗಿದ್ದಾರೆ. ಆದರೆ ಯಾರೆಲ್ಲ ಆತ್ಮನಿಂದ ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಟ್ಟು ಆತ್ಮನಿಗೆ ಒಳಗಾಗಿ ಜೀವಿಸುವಂಥವರಾಗಿದ್ದಾರೋ ಅವರು ಈ ಒಂದು ಶರೀರದ ಆಸೆಗೆ ಒಳಗಾಗುವುದಿಲ್ಲ. ಪರಿಶುದ್ಧಾತ್ಮನಿಗೆ ಒಪ್ಪಿಸಿಕೊಟ್ಟು ಅವರ ಮನಸ್ಸು ಆತ್ಮಿಕವಾಗಿ ಇದ್ದಂಥ ಪಕ್ಷದಲ್ಲಿ ಅವರು ಶರೀರ ಭಾವಕ್ಕೆ ಒಳಗಾಗದೆ ಆತ್ಮಿಕವಾಗಿ ಹೋಗ್ತಕ್ಕಂಥವರಾಗಿದ್ದಾರೆ. ಮುಂದಿನ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಯಾಕೆಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ. ದೇವರಿಗೆ ಪರಿಶುದ್ಧಾತ್ಮನಿಗೆ ವಿರುದ್ಧವಾದಂತಹ ಮತ್ತೊಂದು ಕಾರ್ಯ ಏನು ಎಂಬುದಾಗಿ ನಾವು ನೋಡಬೇಕಾದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಶರೀರ ಭಾವವು ಆಶಿಸುವಂತಹ ಅಭಿಲಾಷಿಸುವಂತಹ ಎಲ್ಲವುಗಳ ಆತ್ಮನಿಗೆ ವಿರುದ್ಧವಾಗಿರ್ತಕ್ಕಂಥದ್ದಾಗಿದೆ. ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ ಎಂಬುದಾಗಿ ಪೌಲನು ತಿಳಿಸುವಂತನಾಗಿದ್ದಾನೆ. ಆತ್ಮೀಯ ಪ್ರಿಯ ಕೇಳುಗರೆ, ನಾವು ಇಲ್ಲಿ ಗಮನಿಸಬೇಕಾದಂತಹ ಅತಿ ಮುಖ್ಯವಾದಂತಹ ವಿಚಾರವೇನೇ ಎಂಬುದಾಗಿ ನಾವು ನೋಡಬೇಕಾದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ದೇವರ ರಾಜ್ಯಕ್ಕೆ ಇದು ಬಾಧ್ಯತೆಯನ್ನು ನೀಡುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ನಾವು ಏನು ಮಾಡಬೇಕೆಂಬುದಾಗಿ ನಾವು ನೆನೆಸ್ತಕ್ಕಂಥವರಾಗಿದ್ದೇವೋ ಅದನ್ನು ಮಾಡಲಾಗದೆ ಹೋಗ್ತಕ್ಕಂಥವರಾಗಿದ್ದೇವೆ. ಕಾರಣ ಏನೆಂದರೆ ನಾವು ಈ ಒಂದು ಲೌಕಿಕವಾದಂತಹ ಈ ಒಂದು ಲೋಕದ ವಿಚಾರಗಳಿಗೆ ಒಳಗಾಗಿ ಶರೀರವನ್ನು ತೃಪ್ತಿಪಡಿಸಲು ಹೋಗಿ ನಾವು ಈ ಲೋಕದಲ್ಲಿ ಏನು ಮಾಡಬೇಕು ಅದನ್ನು ಮಾಡಲಾಗದೆ ಹೋಗ್ತಕ್ಕಂಥವರಾಗಿದ್ದೇವೆ. ಆತ್ಮನಿಂದ ನಡೆಸಲ್ಪಡ್ತಕ್ಕಂತಹ ಆ ಒಂದು ಅಭಿಲಾಷೆಗಳೇ ಬೇರೆ, ಶರೀರದ ಭಾವಕ್ಕೆ ಒಳಗಾಗಿ ನಡೆದುಕೊಳ್ತಕ್ಕಂತಹ ಆಸೆ ಪಾಸೆಗಳೇ ಬೇರೆ ಆಗಿದೆ. ಪ್ರಿಯ ಕೇಳುಗರೆ, ಅದಕ್ಕೋಸ್ಕರವೇ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ ಏನೆಂಬುದಾಗಿ ನಾವು ಗಮನಿಸಿದಾಗ ಇವೆರಡೂ ಸಹ ಒಂದಕ್ಕೊಂದು ಹೋರಾಡ್ತಕ್ಕಂಥವರಾಗಿದ್ದೇವೆ, ಒಂದಕ್ಕೊಂದು ವ್ಯತಿರಿಕ್ತವಾಗಿದೆ, ವಿರುದ್ಧವಾಗಿದೆ. ಶರೀರ ಮತ್ತು ಆತ್ಮ ಎರಡೂ ಸಹ ಒಂದಕ್ಕೊಂದು ವಿರುದ್ಧವಾಗಿದೆ. ಹಾಗಾಗಿ ಎರಡೂ ಸಹ ಹೊಂದಾಣಿಕೆಯಿಂದ ಜೀವಿಸಲು ಸಾಧ್ಯವಿಲ್ಲ. ಆ ಕಾರಣಕ್ಕೋಸ್ಕರ ದೇವರು ಈ ಕೊನೆಯ ಕಾಲದಲ್ಲಿ ಸೈತಾನ ನಮ್ಮನ್ನು ಶರೀರದ ಆಸೆಗೆ ಒಳಪಡಿಸಿ ತನ್ನ ಕಡೆಗೆ ಸೆಳೆದುಕೊಳ್ಳಲು ಪ್ರಯತ್ನಿಸತಕ್ಕಂಥವನಾಗಿದ್ದಾನೆ. ಅದಕ್ಕೋಸ್ಕರವೇ ದೇವರು ಹೇಳುವಂಥವರಾಗಿದ್ದಾರೆ, ನಿಮ್ಮ ಮನಸ್ಸು ಆತ್ಮಿಕವಾಗಿರಲಿ, ಆತ್ಮನಿಂದ ತುಂಬಿರಲಿ. ಆತ್ಮನಿಂದ ತುಂಬಿದ್ದಂಥ ಪಕ್ಷದಲ್ಲಿ ಖಂಡಿತವಾಗಿಯೂ ಸಹ ನೀವು ಆತ್ಮನಿಗೆ ಒಪ್ಪಿಸಿಕೊಟ್ಟು ನಡೆಯುವುದಾದರೆ ನೀವು ಆತ್ಮ ಸ್ವಭಾವಸ್ಥರಾಗಿ ಆತ್ಮನ ಫಲಗಳಿಂದ ಕೂಡಿದವರಾಗಿ ಜೀವಿಸುವವರಾಗಿದ್ದೀರಿ ಎಂಬುದಾಗಿ ದೇವರು ನಮಗೆ ತಿಳಿಯಪಡಿಸುವಂತೆವನಾಗಿದ್ದಾನೆ. ಆದ್ದರಿಂದ ಆತ್ಮೀಯ ಪ್ರಿಯ ಕೇಳುಗರೇ, ನಾವು ಗಮನಿಸಬೇಕಾದಂತಹ ಅತಿ ಮುಖ್ಯವಾದಂಥ ವಿಚಾರವೇನೆಂದರೆ, ನಾವು ಶರೀರದ ಆಸೆಗೆ ಒಳಗಾಗಿದ್ದೇವ, ಆತ್ಮನ ಅಭಿಲಾಷೆಗಳಿಗೆ ನಾವು ಒಳಗಾಗಿದ್ದೇವ, ಆತ್ಮನಿಂದ ನಡೆಸಲ್ಪಟ್ಟವರಂತವರಾಗಿದ್ದೇವ, ಅಥವಾ ನಮ್ಮ ಶರೀರ ಏನು ಹೇಳ್ತಕ್ಕಂಥದ್ದಾಗಿದೆ ಅದರ ಮುಖಾಂತರವಾಗಿ ಶರೀರವನ್ನು ತೃಪ್ತಿಪಡಿಸುವುದಕ್ಕೋಸ್ಕರ ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗಿದ್ದೇವ. ಪೌಲನು ಮತ್ತೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 6:12 ವಚನದಲ್ಲಿ ತಿಳಿಸುವಂತವನಾಗಿದ್ದಾನೆ, ಹೀಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪಗಳನ್ನು ಅಳವಡಿಸಿ ನೀವು ದೇಹದ ದುರಾಸೆಗಳಿಗೆ ಒಳಪಡಬೇಡಿರಿ. ಹೌದು ಪ್ರಿಯ ಕೇಳುಗರೆ, ನಾವು ಈ ದೇಹ ಇವತ್ತಲ್ಲ ನಾಳೆ ಮಣ್ಣಾಗಿ ಹೋಗ್ತಕ್ಕಂಥದ್ದಾಗಿದೆ, ನಾಶವಾಗಿ ಹೋಗ್ತಕ್ಕಂಥದ್ದಾಗಿದೆ. ಈ ನಾಶವಾಗಿರ್ತಕ್ಕಂಥ ಈ ದೇಹವನ್ನು ತೃಪ್ತಿಪಡಿಸುವುದಕ್ಕೋಸ್ಕರ ನಾವು ಎಷ್ಟೆಲ್ಲ ಪ್ರಯತ್ನಗಳನ್ನು ಪಡ್ತಕ್ಕಂಥವರಾಗಿದ್ದೇವೆ, ಯಾವೆಲ್ಲ ಕಾರ್ಯಗಳಿಗೆ ಒಳಗಾಗ್ತಕ್ಕಂಥವರಾಗಿದ್ದೇವೆ ನಮ್ಮನ್ನು ನಾವು ಯೋಚಿಸೋಣ. ಇದು ಇವತ್ತಲ್ಲ ನಾಳೆ ನಾಶವಾಗಿ ಹೋಗ್ತಕ್ಕಂಥದ್ದಾಗಿದೆ ಪ್ರಿಯೇ. ಈ ನಾಶವಾಗ್ತಕ್ಕಂಥ ದೇಹಕ್ಕೋಸ್ಕರ ನಾವು ಎಷ್ಟೆಲ್ಲ ಪ್ರಯತ್ನಗಳನ್ನು ಮಾಡ್ತಕ್ಕಂಥವರಾಗಿದ್ದೇವೆ. ಕೇವಲ ಒಂದು ಗೇನು ಇರತಕ್ಕಂತಹ ಈ ಹೊಟ್ಟೆಯನ್ನು ತುಂಬಿಸಲಿಕ್ಕೋಸ್ಕರ ನಾವು ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತಕ್ಕಂಥವರಾಗಿದ್ದೇವೆ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಆತ್ಮಿಕವಾಗಿ ಜೀವಿಸುವಂಥವರಾಗಿದ್ದೇವ ಅಥವಾ ಈ ಲೋಕದಲ್ಲಿ ಲೌಕಿಕವಾಗಿ ಜೀವಿಸುವಂಥವರಾಗಿದ್ದೇವ? ನಾವು ಶರೀರದೀನ ಭಾವ ಸ್ವಭಾವಗಳಿಗೆ ಒಳಗಾಗಿ ಅವುಗಳ ಅಭಿಲಾಷೆಗೆ ಒಳಗಾಗಿ ಅವುಗಳನ್ನು ತೃಪ್ತಿಪಡಿಸಬೇಕೆಂದಂಥ ಪಕ್ಷದಲ್ಲಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಯಾವ ಯಾವ ವಿಷಯಗಳು ಈ ಒಂದು ಶರೀರದ ಆಸೆಗೆ ಒಳಗಾಗ್ತಕ್ಕಂಥದ್ದಾಗಿದೆ ಅಂದರೆ, ಗಲಾತಿಯದವರಿಗೆ ಬರೆದ ಪತ್ರಿಕೆ 5:19-21 ತನಕ ನಾವು ಓದುವುದಾದರೆ ದೇವರ ವಾಕ್ಯಕ್ಕೆ ತಿಳಿಸ್ತಕ್ಕಂಥದ್ದಾಗಿದೆ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿದೆ, ಅವುಗಳೆಂದರೆ ಜಾರತ್ವ, ಬಂಡುತನ, ನಾಚುಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕೀಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡುಕುತನ, ದುಂದುತನ, ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನೆರವೇರಿಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸತಕ್ಕಂಥವನಾಗಿದ್ದೇನೆ ಎಂಬುದಾಗಿ. ಆತ್ಮೀಯ ಪ್ರಿಯ ಕೇಳುಗರೆ, ಅತಿ ಹೆಚ್ಚಾಗಿ ನಾವು ಗಮನಿಸಬೇಕಾದಂತಹ ಮುಖ್ಯವಾದಂಥ ವಾಕ್ಯ ಏನೆಂದರೆ, ಶರೀರದ ಆಸೆ ಯಾವುದೆಲ್ಲ ಬರ್ತಕ್ಕಂಥದ್ದಾಗಿದೆ? ಶರೀರದ ಆಸೆ ನಮ್ಮಲ್ಲಿ ನೋಡ್ತಕ್ಕಂಥರಾಗಿದ್ದೇವೆ. ಜಾರತ್ವ, ಬಂಡುತನ, ನಾಚಿಗೇಡಿತನ, ವಿಗ್ರಹಾರಾಧನೆ, ಮಾಟ, ಅಗೆತನ, ಜಗಳ, ಹೊಟ್ಟೆಕೀಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡುಕುತನ, ದುಂದುತನ, ಇಂಥವುಗಳೇ ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಇವುಗಳು ಯಾವುದಾದರೂ ನಮ್ಮಲ್ಲಿ ಇದ್ದರೆ ನಾವು ಶರೀರದ ಆಸೆಗೆ ಒಳಗಾಗಿ ಅವುಗಳನ್ನು ತೃಪ್ತಿಪಡಿಸಲು ನಾವು ಪ್ರಯತ್ನಿಸ್ತಕ್ಕಂಥವರಾಗಿದ್ದೇವೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಪ್ರಿಯ ಕೇಳುಗರೆ, ಅನೇಕ ಸಂದರ್ಭದಲ್ಲಿ ನೀವು ಹೇಳಬಹುದು, ಹೌದು ನಾನು ಯಾವುದೇ ರೀತಿಯಲ್ಲಿ ವ್ಯವಿಚಾರ ಮಾಡ್ತಕ್ಕಂಥವನಲ್ಲ, ನಾನು ಯಾವುದೇ ರೀತಿಯಲ್ಲಿ ವಿಗ್ರಹಾರಾಧನೆ ಮಾಡ್ತಕ್ಕಂಥವನಲ್ಲ, ಯಾವುದೇ ರೀತಿಯಲ್ಲಿ ಕೊಲೆಗೆ ಒಳಗಾಗ್ತಕ್ಕಂಥವನಲ್ಲ, ಅಥವಾ ನಾನು ಕುಡಿತದ ಛತ್ರಕ್ಕೆ ಒಳಗಾಗ್ತಕ್ಕಂಥವನಲ್ಲ ಎಂಬುದಾಗಿ ಹೇಳಬಹುದು. ಆದರೆ ಇಂಥ ದೊಡ್ಡ ಕಾರ್ಯಗಳನ್ನು ಮಾಡದೇ ಇರಬಹುದು, ಆದರೆ ಕೆಲವೊಂದು ಸಂದರ್ಭದಲ್ಲಿ ನಾವು ಅಗೆತನ ಮಾಡುವವರಾಗಿರಬಹುದು, ಹೊಟ್ಟೆ ಕಿಚ್ಚು ಪಡ್ತಕ್ಕಂಥವರಾಗಿರಬಹುದು, ಅಥವಾ ಮತ್ತೊಬ್ಬರ ವಸ್ತುಗಳನ್ನು ಆಸಿಸುವಂಥವರಾಗಿರಬಹುದು, ಸ್ವಾರ್ಥಿಗಳಾಗಿರಬಹುದು, ಇವೆಲ್ಲವೂ ಸಹ ಶರೀರದ ಆಸೆಗೆ ಒಳಗಾಗ್ತಕ್ಕಂಥವಾಗಿದೆ. ಈ ರೀತಿಯಾಗಿ ನಮ್ಮಲ್ಲಿ ಇವ್ಯಾವುದೂ ಇಲ್ಲದೆ ಒಂದೇ ಒಂದು ವಿಚಾರಗಳಿರಬಹುದು, ಕೋಪ ಪಡುವಂಥ ವ್ಯಕ್ತಿಯಾಗಿರ್ಬೋದು ನೀವು. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ಯಾವ ರೀತಿಯಲ್ಲಿ ಶರೀರದ ಆಸೆಗೆ ನಾವು ಒಳಗಾಗಿದ್ದೇವೆ, ನಮ್ಮ ಶರೀರವನ್ನು ತೃಪ್ತಿಪಡಿಸುವ ರೀತಿಯಲ್ಲಿ ನಾವು ನಡೆದುಕೊಳ್ತಕ್ಕಂಥವರಾಗಿದ್ದೇವೆ ಎಂಬುದಾಗಿ, ಈ ರೀತಿಯ ಕಾರ್ಯಗಳು ನಮ್ಮಲ್ಲಿ ಇರುವುದಾದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಇಂಥವರು ಪರಲೋಕ ರಾಜ್ಯಕ್ಕೆ ಬಾಧಿಸ್ತಾರಲ್ಲ ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ನಾವೆಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದೇವೆ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 3:23 ವಚನ ತಿಳಿಸ್ತಕ್ಕಂಥದ್ದಾಗಿದೆ. ಆದರೆ ಆ ಪಾಪದ ನಿಮಿತ್ತವಾಗಿ ನಾವು ಇನ್ನೂ ಪಾಪದಲ್ಲಿ ಬಿದ್ದು ಒದ್ದಾಡ್ತಕ್ಕಂಥದ್ದಲ್ಲ, ಈಗಾಗಲೇ ನಾವು ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದೇವೆ. ಅದಕ್ಕೋಸ್ಕರ ದೇವರು ನಮ್ಮನ್ನು ಕರೆಯುವಂತೆವನಾಗಿದ್ದಾನೆ. ಆ ಪಾಪವನ್ನು ಬಿಟ್ಟು ಹೊರಬಾ ಎಂಬುದಾಗಿ ದೇವರು ಕರೀತಕ್ಕಂಥವನಾಗಿದ್ದಾನೆ. ಇಂತಹ ಅನೇಕ ಕಾರ್ಯಗಳಿಂದಲೇ ಸೈತಾನನು ನಮ್ಮ ಪಿತೃಗಳನ್ನು ಶೋಧಿಸಿ ತನ್ನ ಬಲೆಗೆ ಹಾಕಿಕೊಂಡು ಅವರನ್ನು ಬಲಹೀನ ಮಾಡಿ ಶರೀರದ ಹಾಸಿಗೆ ಒಳಪಡಿಸಿ ಅವರನ್ನು ತನ್ನ ಕಡೆಗೆ ಸೆಳೆದುಕೊಂಡನು. ಅವರನ್ನು ಪರಲೋಕದ ಮಾರ್ಗದಿಂದ ಸೈತಾನನ ಮಾರ್ಗಕ್ಕೆ ಅಂದರೆ ನರಕದ ಮಾರ್ಗಕ್ಕೆ ಅವರನ್ನು ನಡೆಸಿ ಅವರು ನಾಶನವನ್ನು ಕಂಡುಕೊಂಡರು. ಆದರೆ ಅದೇ ರೀತಿಯಾಗಿ ಇವತ್ತು ಕೊನೆಯ ದಿನಗಳಲ್ಲಿ ಜೀವಿಸುವಂತಹ ನಮ್ಮನ್ನು ಸಹ ಸೈತಾನ ಈ ರೀತಿಯಾದಂತಹ ಶರೀರದ ಹಾಸಿಗೆ ಒಳಪಡಿಸಿ ತನ್ನ ಕಡೆಗೆ ಸೆಳೆದುಕೊಳ್ಳಲು ಪ್ರಯತ್ನಿಸ್ತಕ್ಕಂಥವನಾಗಿದ್ದಾನೆ. ನಾವು ಯಾವ ರೀತಿಯಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೇವೆ ಕೊನೆಯ ಕಾಲದಲ್ಲಿ? ಪ್ರಿಯ ಕೇಳುಗರೆ, ಗಮನಿಸಿರಿ, ಸೈತಾನ ಇದೇ ಒಂದು ಶರೀರದ ಹಾಸಿಗೆ ಒಳಪಡಿಸಿ ನಮ್ಮ ಪಿತೃಗಳಾದಂತಹ ಮೊದಲ ಪಿತೃಗಳಾದಂತಹ ಆದಾಮ ಹವ್ವಳನ್ನು ಶೋಧಿಸಿದನು. ಹೇಗೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವುದಾದರೆ, ಆದಿಕಾಂಡ ಪುಸ್ತಕ 3:6 ಓದುವುದಾದರೆ, ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಅಂದರೆ ಪ್ರಿಯ ಕೇಳುಗರೆ, ಆದಾಮ ಹವ್ವಳನ್ನು ಸೈತಾನ ಯಾವ ರೀತಿಯಲ್ಲಿ ಈ ಒಂದು ಶರೀರದ ಹಾಸಿಗೆ ಒಳಪಡಿಸಿದನು ಎಂದರೆ, ದೇವರು ಅವರನ್ನು ಏದೇನ್ ತೋಟದಲ್ಲಿತ್ತು ಎಲ್ಲ ರೀತಿಯ ಹಣ್ಣುಗಳನ್ನು, ಆ ಏದೇನ್ ತೋಟದಲ್ಲಿರತಕ್ಕಂತಹ ಎಲ್ಲ ರೀತಿಯ ಹಣ್ಣುಗಳನ್ನು ನೀವು ಭುಜಿಸಬಹುದು, ತಿನ್ನಬಹುದು ಎಂಬುದಾಗಿ ಹೇಳಿದರು. ಆದರೆ ಒಳ್ಳೆದರ ಕೆಟ್ಟದರ ಹರಿವನ್ನು ಉಂಟು ಮಾಡುವಂತಹ ಆ ಹಣ್ಣನ್ನು ಮಾತ್ರ ನೀವು ತಿನ್ನಬಾರದು ಎಂಬುದಾಗಿ ಅವರಿಗೆ ಆಜ್ಞಾಪಿಸಿದನು. ಯಾವ ಹಣ್ಣನ್ನು ಅವರು ತಿನ್ನಬಾರದು ಎಂಬುದಾಗಿ ಹೇಳಿದರೋ ಆ ಹಣ್ಣನ್ನೇ ಅವರು ತಿಂದರು. ಅದೇ ರೀತಿಯಾಗಿ ಸೈತಾನೇ ಹೇಳುವಂತೆವನಾಗಿದ್ದಾನೆ. ಇಲ್ಲಿ ನಾವು ನೋಡುವಂತೆವರಾಗಿದ್ದೇವೆ. ದೇವರ ವಾಕ್ಯದಲ್ಲಿ ಆತನು ಯಾವ ರೀತಿಯಲ್ಲಿ ಶೋಧಿಸಿದನು ಎಂದರೆ, ಆ ಸ್ತ್ರೀ ಹೇಳುವಂತೆವಳಾಗಿದ್ದಾರೆ, ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿತ್ತು. ಯಾವ ಮರದ ಹಣ್ಣು, ಯಾವುದ ಮರದ ಹಣ್ಣು ಎಂಬುದಾಗಿ ನಾವು ನೋಡಬೇಕಾದರೆ, ಯಾವುದನ್ನು ತಿನ್ನಬಾರದು ಎಂಬುದಾಗಿ ದೇವರು ಹೇಳಿದರೋ ಆ ಹಣ್ಣು ಅವರಿಗೆ ಬಹಳ ಬಹಳ ಸುಂದರವಾಗಿತ್ತು, ಅದು ತಿನ್ನುವುದಕ್ಕೆ ರುಚಿಕರವಾಗಿತ್ತು ಎಂಬುದಾಗಿ ಅವಳು ಅಪೇಕ್ಷಿಸುವಂತೆವಳಾಗಿದ್ದಾಳೆ. ಹೌದು ಪ್ರಿಯ ಕೇಳುಗರೆ, ಅಂದು ಆದಾಮ ಅವಳಿಗೆ ಬಂದಂಥ ಶೋಧನೆ ಅಪಿಟೈಟ್, ಅಂದರೆ ತಿನ್ನುವಂತಹ ವಿಚಾರ. ಇವತ್ತು ಕೊನೆಯ ದಿನದಲ್ಲಿ ನಮಗೂ ಸಹ ಬರ್ತಕ್ಕಂತಹ ಒಂದು ದೊಡ್ಡ ಶೋಧನೆ ಏನು ಎಂಬುದಾಗಿ ನಾವು ನೋಡಬೇಕಾದರೆ ಅದು ತಿನ್ನುವಂತಹ ವಿಚಾರದಲ್ಲಿಯೇ ಆ ರೀತಿಯಾಗಿ ನಾವು ನೋಡುವಂಥವರಾಗಿದ್ದೇವೆ. ಇಷ್ಟು ಮಾತ್ರ ಅಲ್ಲ ಪ್ರಿಯ ಕೇಳುಗರೆ, ಈ ಶರೀರದ ಹಾಸಿಗೆ ನಮ್ಮನ್ನು ನಾವು ಒಳಪಡಿಸಿಕೊಂಡರೆ ಅದು ಯೂದಾಸ್ ಇಸ್ಕರಿಯದನ ರೀತಿಯಲ್ಲಿ ನಮ್ಮನ್ನು ನಡೆಸುವಂಥದ್ದಾಗಿದೆ. ದಾವಿದನು ಸಹ ಈ ಪಾಪಕ್ಕೆ ಒಳಗಾದನು, ಆತನು ವ್ಯಭಿಚಾರಕ್ಕೆ ಒಳಗಾದನು ಎಂಬುದಾಗಿ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಯೂದಾಸ್ ಇಸ್ಕರಿಯಾತ ಹಣದ ಹಾಸಿಗೆ ಒಳಗಾದನು ಎಂಬುದಾಗಿ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಈ ರೀತಿಯಾಗಿ ನಾವು ಕೊನೆ ಕಾಲದಲ್ಲಿ ಶರೀರದ ಹಾಸಿಗೆ ಒಳಗಾಗಿದ್ದೇವಾ? ಯಾವುದು ತಿನ್ನಬಾರದು ಎಂಬುದಾಗಿ ದೇವರು ಹೇಳಿದ್ದಾರೋ ಅದನ್ನು ತಿನ್ನುವುದಕ್ಕೆ ನಾವು ಹಾತೊರೆಯುವಂಥವರಾಗಿದ್ದೇವಾ? ಈ ಒಂದು ಹೊಟ್ಟೆಯನ್ನು ತೃಪ್ತಿಪಡಿಸುವುದಕ್ಕೋಸ್ಕರ, ಈ ಶರೀರದ ಆಸೆಯನ್ನು ತೃಪ್ತಿಪಡಿಸುವುದಕ್ಕೋಸ್ಕರ ನಾವು ಹಂಬಲಿಸುವಂಥವರಾಗಿದ್ದೇವಾ? ನಮ್ಮನ್ನು ನಾವು ಯೋಚಿಸಿಕೊಳ್ಳಬೇಕು ಪ್ರಿಯರೇ. ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಸತ್ಯವೇದದಲ್ಲಿ ಯಾವುದನ್ನು ತಿನ್ನಬಾರದು ಎಂಬುದಾಗಿ ಹೇಳಿದ್ದಾರೆ ದೇವರು, ಅದನ್ನು ತಿನ್ನುವುದಕ್ಕೆ ನಾವು ಹಂಬಲಿಸುವಂಥವರಾಗಿದ್ದೇವೆ. ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ ಹೋಗುವುದಕ್ಕೆ ನಾವು ಪ್ರಯತ್ನಿಸುವಂಥವರಾಗಿದ್ದೇವೆ. ಯೇಸು ಸ್ವಾಮಿಯು ಸಹ 40 ದಿನ ಅವರು ಉಪವಾಸವಿದ್ದು ಪ್ರಾರ್ಥನೆಯನ್ನು ಮಾಡಿ ಪರಿಶುದ್ಧಾತ್ಮ ಭರಿತನಾಗಿ ಆ ಪ್ರಾರ್ಥನೆಯನ್ನು ಮುಗಿಸಿ ಬರುವಂತಹ ಸಂದರ್ಭದಲ್ಲಿ ಸೈತಾನ ಯಾವ ರೀತಿಯಲ್ಲಿ ಶೋಧಿಸಿದನು ಪ್ರಿಯ ಕೇಳುಗರೆ? ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಲೂಕನು ಬರೆದ ಸುವಾರ್ತೆ 4:1-4 ತನಕ ನಾವು ಓದುವುದಾದರೆ, ಯೇಸು ಪರಿಶುದ್ಧಾತ್ಮ ಭರಿತನಾಗಿ ಯೋರ್ಡಾನ್ ಹೊಳೆಯಿಂದ ತಿರುಗಿ ದೇವರಾತ್ಮನಿಂದ 40 ದಿವಸ ಅಡವಿಯಲ್ಲಿ ನಡೆಸುತ್ತಾ ಸೈತಾನನಿಂದ ಶೋಧಿಸಲ್ಪಟ್ಟನು. ಆ ದಿವಸಗಳಲ್ಲಿ ಆತನು ಏನೂ ತಿನ್ನಲಿಲ್ಲ. ಅವು ಕಳೆದ ಮೇಲೆ ಆತನಿಗೆ ಹಸುವಾಯಿತು. ಆಗ ಸೈತಾನನು ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲು ರೊಟ್ಟಿಯಾಗುವಂತೆ ಇದಕ್ಕೆ ಅಪ್ಪಣೆ ಕೊಡು ಎಂದು ಹೇಳಲು, ಯೇಸು ಅವನಿಗೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ ಎಂದು ಬರೆದಿದೆ ಅಂತ ಉತ್ತರ ಕೊಟ್ಟನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅಂದು ಯೇಸು ಸ್ವಾಮಿ ಹಸುವಿನಿಂದ ಬರುವುದನ್ನು ಅರಿತಂತಹ, ಬಲಹೀನವನ್ನು ಅರಿತಂತಹ ಸೈತಾನ ಆ ಒಂದು ಆಹಾರದ ಮೂಲಕವಾಗಿಯೇ ಸೈತಾನ ಯೇಸು ಸ್ವಾಮಿಯನ್ನು ಶೋಧನೆಗೆ ಒಳಪಡಿಸಿದನು. ಈ ಕೊನೆ ಕಾಲದಲ್ಲೂ ಸಹ ಪ್ರಿಯ ಕೇಳುಗರೆ, ಈ ಒಂದು ಅಪೆಟೈಟ್ ಅಂದರೆ ಈ ತಿಂತಕ್ಕಂತಹ ಭೋಜನಗಳ ಮುಖಾಂತರವಾಗಿಯೇ ಶರೀರದ ಹಾಸಿಗೆ ಒಳಪಡಿಸ್ತಕ್ಕಂಥವನಾಗಿದ್ದಾನೆ. ಅಂದು ಆದಾಮ ಹಾವಳನ್ನು ಈ ಶರೀರದ ಹಾಸಿಗೆ ಒಳಪಡಿಸಿ ಅವರನ್ನು ತನ್ನ ಕಡೆಗೆ ಸೆಳೆದುಕೊಂಡನು. ಆದರೆ ಯೇಸು ಸ್ವಾಮಿಗೂ ಸಹ ಅದೇ ರೀತಿಯಾಗಿ ಶರೀರದ ಹಾಸೆ ಬಂತು. ಆದರೆ ಸೈತಾನನನ್ನ ಯೇಸು ಸ್ವಾಮಿ ತನ್ನ ವಾಕ್ಯದ ಮುಖಾಂತರವಾಗಿ ಜಯಿಸಿದನು. ಇಂದೂ ಸಹ ದೇವರ ವಾಕ್ಯದಲ್ಲಿ ದಾನಿಯೇಲ, ಶಾದ್ರಕ್, ಮೇಶಕ್, ಅಭಿಜ್ಞೆಗೋ ಅವರು ಬಾಬಿಲೋನಿನಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ಅವರಿಗೂ ಸಹ ಈ ಒಂದು ಶರೀರದ ಹಾಸೆಯ ವಿಚಾರವಾಗಿ ಶೋಧನೆ ಬಂತು ಪ್ರಿಯ ಕೇಳುಗರೆ. ಆದರೆ ಅವರು ಹೇಗೆ ಜಯಿಸಿದರು? ಅವರು ದೇವರ ವಾಕ್ಯದ ಮುಖಾಂತರವಾಗಿ ಏನು ಯಾಜಕ ಕಂಡ ಪುಸ್ತಕದಲ್ಲಿ ಯಾವುದನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರದು, ನಮ್ಮ ಆರೋಗ್ಯಕ್ಕೆ ಯಾವುದು ಉತ್ತಮ ಎಂಬುದಾಗಿ ದೇವರು ಹೇಳಿದ್ದಾರೋ ಆ ಒಂದು ಆಜ್ಞೆಗಳನ್ನು ಅವರು ಪಾಲಿಸಿದರು. ಆ ನಿಮಿತ್ತವಾಗಿ ಅವರು ಆ ಶೋಧನೆಯನ್ನು ಜಯಿಸಿದರು. ಈ ಕೊನೆಯ ಕಾಲದಲ್ಲೂ ಸಹ ನಾವು ನೋಡುವಂಥವರಾಗಿದ್ದೇವೆ. ಸೈತಾನ ಈ ರೀತಿಯ ಶೋಧನೆಗಳನ್ನು ತಂದು ನಮ್ಮನ್ನು ತನ್ನ ಕಡೆಗೆ ಸೆಳೆದುಕೊಳ್ಳಲು ಪ್ರಯತ್ನಿಸತಕ್ಕಂಥವನಾಗಿದ್ದಾನೆ. ನೋವಿನ ಕಾಲದಲ್ಲಿ ಇದ್ದಂಥ ರೀತಿಯಲ್ಲಿಯೇ ಕೊನೆಯ ಕಾಲದಲ್ಲಿ ಇರ್ತಕ್ಕಂಥದ್ದಾಗಿದೆ. ಮನುಷ್ಯಕುಮಾರನ ಬರೋಣ ಕಾಲದಲ್ಲಿ ಇರ್ತಕ್ಕಂಥದ್ದಾಗಿದೆ. ನೋವಿನ ಕಾಲದಲ್ಲೂ ಸಹ ಉಣ್ಣುತ್ತಿದ್ದರು, ಕುಡಿಯುತ್ತಿದ್ದರು, ತಿನ್ನುತ್ತಿದ್ದರು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಉಣ್ಣುವುದು ತಿನ್ನುವುದು ತಪ್ಪಲ್ಲ ಪ್ರಿಯ ಕೇಳುಗರೆ. ಆದರೆ ದೇವರು ಹೇಳಿದ್ದಕ್ಕಿಂತ ಹೆಚ್ಚಾಗಿ, ದೇವರಿಗಿಂತ ಹೆಚ್ಚಾಗಿ ಅವರು ಶರೀರದ ಹಾಸಿಗೆ ಒಳಗಾಗಿದ್ದರು. ಹಾಗಾಗಿ ಪ್ರಿಯ ಕೇಳುಗರೆ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಯಾವ ಶರೀರದ ಹಾಸಿಗೆ ಒಳಗಾಗಿದ್ದೇವೆ ಎಂಬುದಾಗಿ. ನೀವು ಈ ದಿನದಲ್ಲಿ ಇಂತಹ ಶರೀರ ಹಾಸಿಗೆ ನಾನು ಒಳಗಾಗಿದ್ದೇನೆ, ಇದನ್ನು ನಾನು ಬಿಟ್ಟು ಆತ್ಮಿಕವಾಗಿ ನನ್ನ ಮನಸ್ಸು ಆತ್ಮಿಕವಾಗಿರಬೇಕೆಂಬುದಾಗಿ ನೀವು ಬಯಸುವುದಾದರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಸೃಷ್ಟಿಕರ್ತನೆ, ಹೌದು ಸ್ವಾಮಿ, ಕೊನೆಯ ಕಾಲದಲ್ಲಿ ಸೈತಾನ ಈ ಶರೀರದ ಹಾಸಿಗೆ ನಮ್ಮನ್ನು ಒಳಪಡಿಸಿದ್ದಾನೆ. ಅಂದು ಆದಾಮ ಅವಳನ್ನು ಈ ಶರೀರದ ಹಾಸಿಗೆ ಒಳಪಡಿಸಿ ತನ್ನ ಕಡೆಗೆ ಸೆಳೆದುಕೊಂಡನು ಸ್ವಾಮಿ. ಆದರೆ ಯೇಸು ಸ್ವಾಮಿಗೂ ಸಹ ಅದೇ ಶೋಧನೆ ಬಂತು. ಆದರೆ ಯೇಸು ಸ್ವಾಮಿ ತನ್ನ ಆತ್ಮಿಕವಾಗಿ ತನ್ನ ವಾಕ್ಯದ ಮುಖಾಂತರವಾಗಿ ಸೈತಾನನನ್ನು ಜಯಿಸಿದರು. ಈ ಕೊನೆಯ ಕಾಲದಲ್ಲಿ ನಮ್ಮ ಮನಸ್ಸು ಆತ್ಮಿಕವಾಗಿರುವಾಗಿಯೂ ದೇವರ ವಾಕ್ಯದ ಮುಖಾಂತರವಾಗಿ ಈ ಶರೀರದ ಆಸೆಯನ್ನು ಜಯಿಸುವಂತಹ ಬಲವನ್ನು ನಮ್ಮೊಬ್ಬೊಬ್ಬರಿಗೂ ಸಹ ನೀ ಅನುಗ್ರಹಿಸಿಕೊಡು ಸ್ವಾಮಿ. ಆ ನಿಟ್ಟಿನಲ್ಲಿ ಕೊನೆಯ ಕಾಲದಲ್ಲಿ ನಾನು ಯಾವ ಶರೀರದ ಹಾಸಿಗೆ ಬಿದ್ದು ಹೋಗಿದ್ದೇನೆ ಎಂಬುದಾಗಿ ಅರಿತುಕೊಂಡು ನಾವು ಮನ ತಿರುಗಿ ಪರಲೋಕ ರಾಜ್ಯಕ್ಕೆ ಸಿದ್ಧರಾಗುವ ಹಾಗೆ ನಮಗೆ ಸಹಾಯ ಮಾಡು, ಆಶೀರ್ವದಿಸು, ಬಲವನ್ನು ನೀಡು ಎಂಬುದಾಗಿ ಯೇಸು ಸ್ವಾಮಿ ಸನ್ನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadaarsamc@sudadventist.org kannadaarsamc@sudadventist.org ಅಥವಾ 9901663711 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ಬದುಕೆನ್ನ ಬರುಡಾಗಿದೆ, ಚಿಂತೆಯಲ್ಲಿ ಚಿತೆಯಾಗಿದೆ, ಬದುಕೆನ್ನ ಬರುಡಾಗಿದೆ, ಚಿಂತೆಯಲ್ಲಿ ಚಿತೆಯಾಗಿದೆ.